ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಇರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ನೀತಿವಂತರಿಗೆ ದೊರೆಯುವ ಪಿತ್ರಾರ್ಜಿತ ಹಕ್ಕು ಭಾಗ 14. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ನೀತಿವಂತರಿಗೆ ದೊರೆಯುವ ಪಿತ್ರಾರ್ಜಿತ ಹಕ್ಕು ಅದು ಪರಲೋಕ ರಾಜ್ಯ. ದೇವರು ನೀತಿವಂತರಿಗೆ ಇದನ್ನು ಸ್ವಾಸ್ಥ್ಯವಾಗಿ ಕೊಡುವಂತೆವನಾಗಿದ್ದಾನೆ. ನೀತಿವಂತರು ಪರಲೋಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಪರಲೋಕದಲ್ಲಿ ಅವರಿಗಾಗ್ತಕ್ಕಂತಹ ಅನುಭವಗಳು ಏನು ಅನ್ನುವಂತಹ ವಿಚಾರವನ್ನು ನಾವು ಕಲಿತುಕೊಂಡು ಬರ್ತಕ್ಕಂಥವರಾಗಿದ್ದೇವೆ. ಅವರ ಪಿತ್ರಾರ್ಜಿತ ಹಕ್ಕಾದಂತಹ ಆ ಪರಲೋಕ ರಾಜ್ಯದ ಅನುಭವ ಏನು ಅನ್ನುವಂಥ ವಿಚಾರವನ್ನು ನಾವು ಕಳೆದ ಸಂಚಿಕೆಯಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಕಲಿತುಕೊಂಡು ಬರ್ತಕ್ಕಂಥವರಾಗಿದ್ದೇವೆ. ಅದನ್ನು ನೋಡಿದಂತಹ ಸಂದರ್ಭದಲ್ಲಿ ನಾವು ಕಲಿತಂಥ ವಿಚಾರವೇನೆಂದರೆ, ಪರಲೋಕಕ್ಕೆ ಹೋದಂತಹ ನೀತಿವಂತರಿಗೆ ಅನೇಕ ಮರ್ಮ, ಅನೇಕ ಅಪೂರ್ವವಾದಂಥ ಸಂಗತಿಗಳ ವಿಚಾರಗಳನ್ನು ಕ್ರಿಸ್ತನು ತಿಳಿಯಪಡಿಸ್ತಕ್ಕಂಥವನಾಗಿದ್ದಾನೆ. ಪವಿತ್ರ ಚರಿತ್ರೆಯು ಪುನಃ ಅವರ ಕಣ್ಣು ಮುಂದೆ ಪರಿಶೀಲನೆ ಹಾಕ್ತಕ್ಕಂಥದ್ದಾಗಿದೆ. ಏನೆಂಬುದಾಗಿ ನಾವು ನೋಡಬೇಕಾದರೆ, ಹೇಗೆ ಮಹಾ ಹೋರಾಟದ ಆರಂಭ ಹಾಗೂ ಮಹಾ ಹೋರಾಟದ ಅಂತ್ಯ, ಪಾಪದ ಆರಂಭ, ಅದರ ಮೋಸದ ಕಾರ್ಯಗಳಿಗೇನು, ಅದರ ಪರಿಣಾಮವೇನು, ಮತ್ತು ಹೇಗೆ ಸತ್ಯಕ್ಕೆ ಜಯ ಆಯಿತು ಅನ್ನುವಂತಹ ಅನೇಕ ವಿಚಾರಗಳನ್ನು ನೀತಿವಂತರು ಪರಲೋಕದಲ್ಲಿ ಕಲಿಯುವಂಥವರಾಗಿದ್ದಾರೆ ಅನ್ನುವಂತಹ ಸತ್ಯವನ್ನು ನಾವು ನೋಡಿದೆವು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ನಾವು ನೋಡುವಂತಹ ವಿಚಾರವೇನೆಂದರೆ, ನೀತಿವಂತರು ಪರಲೋಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಜೀವನದಲ್ಲಿ ಎದುರಿಸಿದಂತಹ ಇಕ್ಕಟ್ಟಿನ ಪರಿಸ್ಥಿತಿಗಳಿಗೆ ವಿವರಣೆಯನ್ನು ನೀಡುವಂಥವರಾಗಿದ್ದಾರೆ. ಕ್ರಿಸ್ತನು ಅವರಿಗೆ ಅವುಗಳ ಬಗ್ಗೆ ತಿಳಿಸುವಂಥವನಾಗಿದ್ದಾನೆ. ಪ್ರತಿಯೊಂದು ಶ್ರೇಷ್ಠ ಕಾರ್ಯದ ಪ್ರತಿಫಲವನ್ನು ದೇವರು ಕೊಡುವಂಥವನಾಗಿದ್ದಾನೆ ಹೇಗೆ ಅನ್ನುವಂತಹ ಸತ್ಯವನ್ನು ನಾವು ಈ ದಿನದಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಪರಲೋಕದ ತಂದೆಯೇ, ಆಕಾಶ ನಿನಗೆ ಸಿಂಹಾಸನ, ಭೂಮಿ ನಿನಗೆ ಪಾದವೀಠ. ಹೌದು ಸ್ವಾಮಿ, ಕೋಟ್ಯಾನು ಕೋಟಿ ದೇವದೂತರಗಳ ಮಧ್ಯದಲ್ಲಿ ವಾಸವಾಗಿರ್ತಕ್ಕಂಥ ದೇವರಾಗಿದ್ದೇ ನೀನು ಸ್ವಾಮಿ. ಶುದ್ಧನು ಮಹಾಪರಿಶುದ್ಧನೆಂಬುದಾಗಿ ಸ್ತುತಿಗೆ ಯೋಗ್ಯನಾಗಿರ್ತಕ್ಕಂಥ ದೇವರು ನೀನಾಗಿದ್ದೀಯ. ಈ ಒಂದು ಸಮಯದಲ್ಲಿ ಸ್ವಾಮಿ, ನಿನ್ನ ಸತ್ಯವಾಕ್ಯವನ್ನು ತೆಗೆದು ನಾವು ಧ್ಯಾನಿಸಲು ಹೋಗುವಾಗ ಪರಲೋಕದ ದೇವರು ನೀನು ನಮ್ಮ ಸಂಗಡಿರು ಸ್ವಾಮಿ. ಆತ್ಮನ ಮುಖಾಂತರವಾಗಿ ಮಾತನಾಡು, ಪರಿಶುದ್ಧಾತ್ಮನು ನಮ್ಮಲ್ಲಿ ನೆಲೆಗೊಂಡು ಸ್ವಾಮಿ, ಈ ಒಂದು ಪರಲೋಕದ ಆ ಒಂದು ಪಿತ್ರಾರ್ಜಿತ ಹಕ್ಕು ನೀತಿವಂತರಿಗೆ ದೊರೆಯುವಂತಹ ಆ ಒಂದು ಸ್ಥಳದ ವಿಚಾರವಾಗಿ ನಾವು ಕಲಿಯುವಾಗ ಎಲ್ಲರೂ ಈ ಸತ್ಯವನ್ನು ಅರಿತುಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಲು ಅವರನ್ನು ಪ್ರೇರೇಪಿಸು. ಈ ಸಂದೇಶ ಆಶೀರ್ವಾದದಾಯಕವಾಗಿರುವ ಹಾಗೆ ನೀನೇ ಅವರನ್ನು ಮುನ್ನಡೆಸು. ನನ್ನನ್ನು ಮರೆಮಾಚಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೀಳಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಪರಲೋಕಕ್ಕೆ ಹೋದಂತಹ ನೀತಿವಂತರು ಅಮರತ್ವವನ್ನು ಧರಿಸಿಕೊಂಡು ಪುನರುತ್ಥಾನಗೊಂಡು ದೇವರು ನೀತಿವಂತರಿಗೆ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತಹ ಆ ಒಂದು ಪಿತ್ರಾರ್ಜಿತವಾದಂತಹ ಸ್ವಾಸ್ಥ್ಯ ಹಕ್ಕು ಅದು ಪರಲೋಕ ರಾಜ್ಯ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ಯೋಹಾನನು ಬರೆದ ಸುವಾರ್ತೆ 14:1-3 ತನಕ ನಾವು ಓದುವುದಾದರೆ, ನಿಮ್ಮ ಹೃದಯವು ಕಳವಳಗೊಳ್ಳದಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗತಕ್ಕಂಥವನಾಗಿದ್ದಾನೆ. ನಿಮಗೆ ಅಲ್ಲಿ ಸ್ಥಳದಿಂದ ಇಲ್ಲದಿದ್ದರೆ ನಾನು ನಿಮಗೆ ಹೇಳುತ್ತಿದ್ದೆ, ಆದರೆ ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿ ಬಂದು ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದೇನೆ. ಯಾಕೆಂದರೆ ನಾನು ಎಲ್ಲಿರುತ್ತೇನೆ ಅಲ್ಲಿ ನೀವು ಸಹ ಇರಬೇಕೆಂಬುದಾಗಿ ಆತನು ವಾಗ್ದಾನ ಮಾಡಿರ್ತಕ್ಕಂಥದ್ದನ್ನು ನಾವು ಓದುವಂಥವರಾಗಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ನೋಡುವುದಾದರೆ, ಕ್ರಿಸ್ತನು ಪರಲೋಕದಲ್ಲಿ ಇರ್ತಕ್ಕಂಥವನಾಗಿದ್ದಾನೆ, ನಮ್ಮ ಮಧ್ಯಸ್ಥಿಕೆ ಸೇವೆಯನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಆತನು ಈ ಲೋಕದಲ್ಲಿ ನೀತಿವಂತನಾಗಿ ಜೀವಿಸಿ ಹೇಗೆ ಒಬ್ಬ ಮನುಷ್ಯ ಪಾಪವಿಲ್ಲದೆ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸಬಲ್ಲ ಎನ್ನುವಂತಹ ಉದಾಹರಣೆಯನ್ನು ನಮಗೆ ತೋರಿಸಿಕೊಟ್ಟು ನಮ್ಮ ಪಾಪಗಳಿಗೋಸ್ಕರ ಮರಣವನ್ನು ಹೊಂದಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಪರಲೋಕಕ್ಕೆ ಏರಿ ಹೋಗಿ ಈಗ ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ಮಾಡಿ ಈಗ 2ನೇ ಸಾರಿ ಬರುವಂತವನಾಗಿದ್ದಾನೆ. ಯಾರೆಲ್ಲ ಆತನ ರಕ್ತದ ಮುಖಾಂತರವಾಗಿ ತೊಳೆಯಲ್ಪಟ್ಟು ನೀತಿವಂತರಾಗಿ ವಿಮೋಚಿಸಲ್ಪಡ್ತಕ್ಕಂಥವರಾಗಿದ್ದಾರೋ ಅವರನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗಲು ಆತನು ಮಾಡಿದಂಥ ವಾಗ್ದಾನದ ನಿಮಿತ್ತವಾಗಿ ಮತ್ತೆ ಬರತಕ್ಕಂಥನಾಗಿದ್ದಾನೆ. ಆದರೆ ಈ ಲೋಕದಲ್ಲಿ ನೀತಿವಂತರಾಗಿ ಜೀವಿಸುವಾಗ ಅನೇಕ ಕಷ್ಟಗಳನ್ನು, ಅನೇಕ ನೋವುಗಳನ್ನು, ಅನೇಕ ಇಕ್ಕಟ್ಟಿನ ಪರಿಸ್ಥಿತಿಗಳನ್ನು ನಾವು ಅನುಭವಿಸಬೇಕಾಗ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಆ ಪರ್ವತದ ಪ್ರಸಂಗದಲ್ಲಿ ಪರಲೋಕದ ವಿಚಾರವಾಗಿ ಮಾತನಾಡುವಾಗ ಪರಲೋಕಕ್ಕೆ ಹೋಗ್ತಕ್ಕಂತಹ ಆ ಒಂದು ಮಾರ್ಗ, ಅದು ಜೀವದ ಮಾರ್ಗ, ಅಲ್ಲಿ ಇಕ್ಕಟ್ಟು ಬಿಕ್ಕಟ್ಟಿರ್ತಕ್ಕಂಥದ್ದಾಗಿದೆ, ಅಲ್ಲಿ ಸ್ವಲ್ಪ ಮಂದಿ ಪ್ರವೇಶಿಸ್ತಕ್ಕಂಥವರಾಗಿದ್ದಾರೆ. ಆದರದೇ ನಾಶನದ ಮಾರ್ಗವು ಅದು ಹಗಲವಾಗಿರ್ತಕ್ಕಂಥದ್ದಾಗಿದೆ, ಅಲ್ಲಿ ಬಹು ಜನರು ಹೋಗ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ಆದರೆ ನೀತಿವಂತರು ಸತ್ಯಕ್ಕೋಸ್ಕರ ಈ ಲೋಕದಲ್ಲಿ ಅನುಭವಿಸಿದಂತಹ ಕಷ್ಟಗಳು ಏನು ಅನ್ನುವಂತಹ ವಿಚಾರದ ಬಗ್ಗೆ ಪರಲೋಕಕ್ಕೆ ಹೋದಂಥ ಸಂದರ್ಭದಲ್ಲಿ ಕಲಿಯುವಂತಹ ಒಂದು ವಿವರಣೆಗಳು ಏನೆಂಬುದಾಗಿ ನಾವು ನೋಡುವುದಾದರೆ, ನಾವು ಈ ಲೋಕದಲ್ಲಿ ನಮ್ಮ ಜೀವನದಲ್ಲಿ ಎದುರಿಸಿದ ಎಲ್ಲ ವಿಧವಾದಂತಹ ಇಕ್ಕಟ್ಟಿನ ಪರಿಸ್ಥಿತಿಗಳಿಗೆ ವಿವರಣೆ ದೊರೆಯುವಂತಿದಾಗಿದೆ. ಕೆಲವು ಗಲಿಬಿಲಿ, ನಿರಾಸೆ, ನಮ್ಮ ಯೋಜನೆಗಳ ವಿಫಲತೆ ಇವೆಲ್ಲವುಗಳು ದೈವಿಕ ಸಾಮರಸ್ಯದಿಂದ ಒಂದು ಮಹೋನ್ನತವಾದಂತಹ ಯಶಸ್ಸಿನ ಉದ್ದೇಶಕ್ಕಾಗಿ ಮಾಡಿದ ಯೋಜನೆ ಎಂದು ನಾವು ಪರಲೋಕಕ್ಕೆ ಹೋದಾಗ ತಿಳಿದುಕೊಳ್ಳುವಂತವರಾಗಿದ್ದೇವೆ. ಅನೇಕ ಸಂದರ್ಭದಲ್ಲಿ ನಮಗೆ ಯಾಕೆ ಈ ನಿರಾಸೆ ಏರ್ಪಡ್ತು, ಯಾಕೆ ಈ ಗಲಿಬಿಲಿ ಏರ್ಪಡ್ತು, ಯಾಕೆ ನಾನು ಮಾಡಿಕೊಂಡಿದ್ದಂಥ ಯೋಜನೆ ವಿಫಲ ಆಯಿತು, ಯಾಕೆ ಈ ಕಾರ್ಯಗಳೆಲ್ಲ ಈ ರೀತಿಯಾಗಿ ನಡೀತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಲಾಗದಂಥ ರೀತಿಯಲ್ಲಿ ಕಾರ್ಯಗಳು ನಡೀತಕ್ಕಂಥದ್ದಾಗಿದೆ. ಆದರೆ ನಾವು ಒಂದನ್ನು ಅರ್ಥಕೊಳ್ಳಬೇಕಾಗಿದೆ ಪ್ರಿಯ ಕೇಳುಗರೆ, ಅದೇನೆಂದರೆ ಯೆರೆಮೀಯನ ಪ್ರವಾದನೆ ಗ್ರಂಥ 29:11 ನಾವು ಓದುವುದಾದರೆ, ನಿಮ್ಮ ವಿಷಯಗಳಲ್ಲಿ ಮಾಡಿಕೊಂಡಿರತಕ್ಕಂಥ ಆಲೋಚನೆಗಳು ಅದು ನಾನೇ ಬಲ್ಲೆ, ಅವು ಒಳ್ಳೆಯದಕ್ಕಾಗಿಯೇ ಹೊರತು ಕೆಟ್ಟದಕ್ಕಾಗಿ ಅಲ್ಲ ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ. ಹಾಗಾಗಿ ನಮ್ಮ ಯೋಜನೆಗಳು ಒಂದು ರೀತಿಯಾಗಿರ್ತಕ್ಕಂಥದ್ದಾಗಿದೆ, ಆದರೆ ದೇವರ ಯೋಜನೆಗಳು ಬೇರೆ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ. ಆ ನಿಟ್ಟಿನಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಿರಾಶೆ ಏರ್ಪಡ್ತಕ್ಕಂಥದ್ದಾಗಿದೆ, ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಯೋಜನೆಗಳು ವಿಫಲವಾಗ್ತಕ್ಕಂಥದ್ದಾಗಿದೆ. ಆದರೆ ಒಂದು ಮಾತ್ರ ನಾವು ಅರ್ಥ ಮಾಡಿಕೊಳ್ಳಬೇಕು, ಯಾಕೆ ಗಲಿಬಿಲಿ ನಿರಾಸೆ ನಮ್ಮ ಯೋಜನೆಗಳು ವಿಫಲವಾಗ್ತಕ್ಕಂಥದ್ದಾಗಿದೆ ಅಂದರೆ, ಇವೆಲ್ಲವುಗಳು ದೈವಿಕ ಸಾಮರಸ್ಯದಿಂದ ಒಂದು ಮಹೋನ್ನತವಾದಂಥದ ಯಶಸ್ಸಿನ ಉದ್ದೇಶಕ್ಕಾಗಿ ಮಾಡಿದ ದೇವರ ಯೋಜನೆ ಆಗಿದೆ ಎನ್ನುವುದನ್ನು ನಾವು ಇಲ್ಲಿರಬೇಕಾದ್ರೆ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನಾವು ಅನೇಕ ಸಂದರ್ಭಗಳಲ್ಲಿ ಅದನ್ನು ತಪ್ಪಾಗಿ ಗ್ರಹಿಸಿಕೊಳ್ತಕ್ಕಂಥವರಾಗಿದ್ದೇವೆ, ಯಾಕೆ ಈ ಕಾರ್ಯಗಳು ಎಂಬುದಾಗಿ ಗೊಂದಲಕ್ಕೆ ಒಳಗಾಗ್ತೇವೆ. ಆದರೆ ಪರಲೋಕಕ್ಕೆ ಹೋದಂಥ ಸಂದರ್ಭದಲ್ಲಿ ಅವುಗಳನ್ನು ಅರ್ತುಕೊಂಡು ಅವುಗಳ ವಿವರಣೆಯನ್ನು ನಾವು ಹೊಂದಿಕೊಳ್ಳುವಂಥವರಾಗಿದ್ದೇವೆ. ಈ ಒಂದು ಉದ್ದೇಶಕ್ಕೋಸ್ಕರ ಆ ದಿನ ನನ್ನ ಯೋಜನೆಗಳನ್ನು ದೇವರು ವಿಫಲಗೊಳಿಸಿದನು, ಈ ಒಂದು ಉದ್ದೇಶದಿಂದಲೇ ನನಗೆಲ್ಲ ಗಲಿಬಿಲಿ ಆಯಿತು, ಈ ಒಂದು ಉದ್ದೇಶದಿಂದಲೇ ನನ್ನ ಯೋಜನೆಗಳಿಗೆ ನಿರಾಸೆ ಆಯಿತು ಎಂಬುದಾಗಿ ನಾವು ಆ ದಿನದಲ್ಲಿ ಆ ವಿಚಾರಗಳನ್ನು ತಿಳಿದುಕೊಳ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಈ ಲೋಕದಲ್ಲಿ ನಿಮ್ಮ ಯೋಜನೆಗಳು ವಿಫಲವಾಗ್ತಕ್ಕಂಥದ್ದಾಗಿದೆಯಾ? ಈ ಲೋಕದಲ್ಲಿ ನೀವು ಅನೇಕ ನಿರಾಸೆಗಳನ್ನು ಅನುಭವಿಸುವಂಥವರಾಗಿದ್ದೀರಾ? ಅನೇಕ ಕೆಲವು ಗೊಂದಲಗಳಿಗೆ ಒಳಗಾಗುವಂಥವರಾಗಿದ್ದೀರಾ? ದೇವರ ಚಿತ್ತ ಪ್ರಿಯ ಕೇಳುಗರೆ, ಆತನ ಚಿತ್ತವಿಲ್ಲದೆ ಏನೂ ಸಹ ಈ ಲೋಕದಲ್ಲಿ ನಡೆಯುವುದಿಲ್ಲ. ಹಾಗಾಗಿ ಆತನ ಮಕ್ಕಳು ಆತನ ಚಿತ್ತವನ್ನು ಅರಿತುಕೊಂಡು ಇದು ದೇವರ ಚಿತ್ತವೇ ಸರಿ ಎಂಬುದಾಗಿ ಆತನ ಚಿತ್ತಕ್ಕೆ ತಕ್ಕಂತೆ ನಾವು ಹೋಗುವಾಗ ಪರಲೋಕಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾಕೆ ನಮ್ಮ ಯೋಜನೆ ವಿಫಲವಾಯಿತು ಎಂಬುದಾಗಿ ಆತನು ನಮಗೆ ತಿಳಿಯಪಡಿಸ್ತಕ್ಕಂಥನಾಗಿದ್ದಾನೆ. ಆದ್ದರಿಂದ ಈ ಲೋಕದಲ್ಲಿ ನಾವು ಜೀವಿಸುವಾಗ ಆತನ ಚಿತ್ತಕ್ಕೆ ನಾವು ಒಪ್ಪಿಸಿಕೊಟ್ಟು ಜೀವಿಸುವುದಾದರೆ ಖಂಡಿತವಾಗಿಯೂ ಸಹ ಒಂದು ದಿನ ಆತನ ಚಿತ್ತ ಏನೆಂಬುದಾಗಿ ನಮಗೆ ಸಂಪೂರ್ಣವಾಗಿ ಆತನು ತಿಳಿಯಪಡಿಸುವಂತವನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿಯು ದೇವರ ಸಿಂಹಾಸನದಿಂದ ಹರಿದು ಬರುವ ಜೀವಕರವಾದ ನದಿಯ ಬಳಿಗೆ ನಮ್ಮನ್ನು ನಡೆಸುವಂತವನಾಗಿದ್ದಾನೆ. ಅಲ್ಲಿ ಈ ಲೋಕದಲ್ಲಿ ನಮ್ಮ ಗುಣಸ್ವಭಾವಗಳನ್ನು ಪರಿಪೂರ್ಣಗೊಳಿಸಲು ನಮಗೆ ಹೇಗೆ ಕಷ್ಟ, ಸಂಕಟ, ನಿರಾಸೆಗಳು ಒದಗಿ ಬಂದವೆಂಬುದಾಗಿ ಕ್ರಿಸ್ತನು ನಮಗೆ ವಿವರಿಸುವಂತವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಈ ಲೋಕದಲ್ಲಿ ಯಾಕೆ ಕಷ್ಟ, ಯಾಕೆ ಸಂಕಟ, ಯಾಕೆ ನಿರಾಸೆಗಳು ನಮಗೆ ಬಂತು ಎಂಬುದಾಗಿ ನಾವ್ಯಾರೂ ಸಹ ಅರಿತುಕೊಳ್ಳುವುದಿಲ್ಲ. ಆದರೆ ನಾವು ನೀತಿವಂತರಾಗಿ ಈ ಲೋಕದಲ್ಲಿ ಬಂದಂಥ ಎಲ್ಲ ಕಷ್ಟ, ಸಂಕಟ, ನಿರಾಸೆಗಳನ್ನು ಎದುರಿಸಿ ಸತ್ಯದ ನಿಮಿತ್ತವಾಗಿ, ಕ್ರಿಸ್ತನ ನಿಮಿತ್ತವಾಗಿ ಎಲ್ಲವನ್ನು ಎದುರಿಸಿ ನಾವು ಪರಲೋಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಆತನು ನಮ್ಮನ್ನು ಜೀವಕರವಾದಂತಹ ನದಿಯ ಬಳಿಗೆ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಈ ಕಷ್ಟ, ಈ ಸಂಕಟ, ಈ ನೋವು, ಈ ನಿರಾಸೆಗಳು ನಮ್ಮ ಜೀವಿತದಲ್ಲಿ ದೇವರು ಅದನ್ನು ನೀಡುವಂತೆವನಾಗಿದ್ದಾನೆ, ಅನುಮತಿಯನ್ನು ಕೊಡುವಂತೆವನಾಗಿದ್ದಾನೆ. ಅವುಗಳು ಬಂದದ ಕಾರಣದಿಂದಲೇ ನನ್ನ ಗುಣಗಳು ಬದಲಾವಣೆ ಆಯಿತು. ಅವು ನನ್ನ ಗುಣಗಳನ್ನು ಪುಟಕ್ಕಾಕಿದ ಚಿನ್ನದ ರೀತಿಯಲ್ಲಿ ಪರಿಶೋಧಿಸಲ್ಪಡ್ತು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥವರಾಗಿದ್ದೇವೆ. ಈ ಲೋಕದಲ್ಲಿರಬೇಕಾದರೆ ಕಷ್ಟಗಳು, ಅನೇಕ ನೋವುಗಳು, ಹಿಂಸೆಗಳು ಬರತಕ್ಕಂಥದ್ದಾಗಿದೆ ಪ್ರಿಯರೇ. ಆದರೆ ಆ ಕಷ್ಟಗಳ ನಡುವೆಯೂ ಸಹ ನಾವು ಸತ್ಯಕ್ಕಾಗಿ ನಿಂತಾಗ ನಮ್ಮ ಗುಣ ಸ್ವಭಾವ ಬದಲಾವಣೆ ಆಗ್ತಕ್ಕಂಥದ್ದಾಗಿದೆ, ನಮ್ಮ ಜೀವಿತ ಬದಲಾವಣೆ ಆಗ್ತಕ್ಕಂಥದ್ದಾಗಿದೆ. ದೇವರು ನಮ್ಮನ್ನು ಪುಟಕ್ಕಾಕಿದ ಚಿನ್ನದ ರೀತಿಯಲ್ಲಿ ಪರಿಶೋಧಿಸ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ನಾವು ಹೋಗುವಂತಹ ಆ ಸ್ಥಳ ಅದು ಪರಲೋಕ ರಾಜ್ಯ. ಅಲ್ಲಿ ನೀತಿವಂತರು ಮಾತ್ರ ಜೀವಿಸುವಂತರಾಗಿದೆ, ಅಲ್ಲಿ ನೀತಿ ಮಾತ್ರ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಆ ಲೋಕಕ್ಕೆ ಹೋಗಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಪಾಪದ ಗುಣಗಳು, ನಮ್ಮಲ್ಲಿರ್ತಕ್ಕಂಥ ಲೌಕಿಕ ಗುಣಗಳು ಬದಲಾವಣೆ ಹೊಂದಬೇಕು. ಆ ಒಂದು ಬದಲಾವಣೆ, ಆ ಗುಣ ಸ್ವಭಾವ ಪರಲೋಕದ ಗುಣಕ್ಕೆ ತಕ್ಕಂತೆ ಇರುವ ರೀತಿಯಲ್ಲಿ ಮಾಡಲು ದೇವರು ನಮಗೆ ಅನೇಕ ಕಷ್ಟಗಳ ಮೂಲಕವಾಗಿ ನಮ್ಮನ್ನು ಪರಿಶೋಧಿಸುವಂತವನಾಗಿದ್ದಾನೆ. ಹೇಗೆ ಒಂದು ಗಿಡ ಬೆಳಿಬೇಕಾದ್ರೆ ಆ ಗಿಡವನ್ನು ಕೊಂಬೆಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಕ್ಕಂಥವರಾಗಿದ್ದಾರೆ. ಆ ಕಟ್ ಮಾಡಿ ಅದು ಆ ಕಡೆಗೆ ಈ ಕಡೆಗೆ ಹೋಗುವುದನ್ನು ಕಟ್ ಮಾಡುವುದರ ಮುಖಾಂತರವಾಗಿ ಆ ಒಂದು ಕೊಂಬೆ, ಆ ಒಂದು ರಂಬೆ ಉತ್ತಮ ರೀತಿಯಲ್ಲಿ ಬೆಳೀತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ದೇವರು ನಮ್ಮನ್ನು ಸಹ ಕೆಲವೊಂದು ಸಂದರ್ಭದಲ್ಲಿ ಆ ಗಿಡಗಳನ್ನು, ಆ ಕೊಂಬೆಗಳನ್ನು ಹೇಗೆ ಕಡಿತಕ್ಕಂಥವನಾಗಿ ಇದ್ದಾನೋ ಆ ರೀತಿಯಾಗಿ ನಮ್ಮನ್ನು ಸಹ ಪ್ರೂನ್ ಮಾಡ್ತಕ್ಕಂಥನಾಗಿದ್ದಾನೆ ಎಂಬುದಾಗಿ ಇಂಗ್ಲೀಷಲ್ಲಿ ಭಾಷೆಯಲ್ಲಿ ಹೇಳ್ತಕ್ಕಂಥರಾಗಿದ್ದಾರೆ. ಹಾಗೆ ಹೇಗೆ ಒಂದು ದ್ರಾಕ್ಷ ಬಳ್ಳಿಯನ್ನು ಪ್ರೂನ್ ಮಾಡಿ ಅದನ್ನು ಉತ್ತಮ ಫಲ ಬರುವ ರೀತಿಯಲ್ಲಿ ಆ ಒಂದು ವ್ಯವಸಾಯಗಾರನು ಮಾಡುವಂತನಾಗಿದ್ದಾನೆ, ಅದೇ ರೀತಿಯಾಗಿ ಕ್ರಿಸ್ತನು ಸಹ ನಮ್ಮನ್ನು ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ, ಪ್ರತಿ ಒಂದು ಹಂತ ಹಂತಕ್ಕೂ ಸಹ ನಮ್ಮನ್ನು ಪರಿಶೋಧಿಸುವಂತವನಾಗಿದ್ದಾನೆ. ಕಷ್ಟಕ್ಕೆ, ಸಂಕಟಕ್ಕೆ, ನಿರಾಸೆಗೆ ಒಳಪಡಿಸುವಂತವನಾಗಿದ್ದಾನೆ. ಯಾಕೆಂದರೆ ನಮ್ಮ ಗುಣ ಸ್ವಭಾವ ಪರಿಪೂರ್ಣಗೊಳ್ಳಬೇಕು. ನಾವು ಪರಲೋಕದ ಗುಣಗಳನ್ನು, ಕ್ರಿಸ್ತನ ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸಬೇಕು ಎನ್ನುವ ಉದ್ದೇಶಕ್ಕೋಸ್ಕರ. ಹಾಗಾಗಿ ನೀವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ? ಸಂಕಟಗಳನ್ನು ಅನುಭವಿಸ್ತಾ ಇದ್ದೀರಾ? ನಿರಾಶೆಯನ್ನು ಅನುಭವಿಸ್ತಿದ್ದೀರಾ? ಪ್ರಿಯ ಕೇಳುಗರೆ, ಅದೆಲ್ಲವೂ ಸಹ ದೇವರು ಅನುಮತಿಸ್ತಕ್ಕಂಥವನಾಗಿದ್ದಾನೆ. ಉದ್ದೇಶ ಏನೆಂದರೆ ನೀವು ಕ್ರಿಸ್ತನ ಗುಣಕ್ಕೆ ತಕ್ಕಂತೆ ಬದಲಾವಣೆ ಹೊಂದಬೇಕೆನ್ನುವುದಕ್ಕೋಸ್ಕರ, ಆತನ ಪರಿಪೂರ್ಣವಾದಂಥ ಗುಣಗಳು ನಿಮ್ಮ ಜೀವಿತದಲ್ಲಿ ಬರಬೇಕೆನ್ನುವುದಕ್ಕೋಸ್ಕರ ದೇವರು ಇವುಗಳನ್ನೆಲ್ಲವನ್ನು ಅನುಮತಿಸ್ತಕ್ಕಂಥವನಾಗಿದ್ದಾನೆ. ಅವುಗಳನ್ನು ನಾವು ಜಯಿಸುವುದಾದರೆ, ಪುಟಕ್ಕಾಕಿದ ಚಿನ್ನದ ರೀತಿಯಲ್ಲಿ ಮಾಡಿ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗಿ ಮಾಡ್ತಕ್ಕಂಥನಾಗಿದ್ದಾನೆ. ಹಾಗಾಗಿ ಇವುಗಳನ್ನೆಲ್ಲ ಸತ್ಯದ ನಿಮಿತ್ತವಾಗಿ ಎದುರಿಸಿ ನಡೆಯೋಣ. ಯಾಕೆಂದರೆ ಪರಲೋಕ ರಾಜ್ಯಕ್ಕೆ ಹೋಗಬೇಕಂದರೆ ಅನೇಕ ಕಷ್ಟಗಳನ್ನು, ಹಿಂಸೆಗಳನ್ನು, ನೋವುಗಳನ್ನು ಕ್ರಿಸ್ತನ ನಿಮಿತ್ತವಾಗಿ, ಸತ್ಯದ ನಿಮಿತ್ತವಾಗಿ ಅನುಭವಿಸೇ ನಾವು ಹೋಗಬೇಕು. ಪ್ರಿಯ ಕೇಳುಗರೆ, ಅದನ್ನು ನಾವು ಯಾವತ್ತಿಗೂ ಸಹ ಮರೆಯದೆ ಇದು ನನ್ನ ಗುಣ ಸ್ವಭಾವವನ್ನು ಬದಲಾಯಿಸಲು ಬಂದಿರತಕ್ಕಂತಹ ಒಂದು ವಿಚಾರ ಎಂಬುದಾಗಿ ನಾವು ಧನಾತ್ಮಕವಾಗಿ ಯೋಚಿಸಿ ಅವುಗಳನ್ನು ಹೆದರಿಸಿ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗೋಣ. ಈ ಲೋಕದಲ್ಲಿ ತಿಳಿದುಕೊಳ್ಳಲು ಕಠಿಣವಾಗಿದ್ದ ಎಲ್ಲ ವಿಷಯಗಳು ನಮಗೆ ಸರಳವಾಗಿ ವಿವರಿಸಲ್ಪಡುವುದು. ಅನೇಕ ಸಂದರ್ಭಗಳಲ್ಲಿ ನಮಗೆ ಅರ್ಥ ಆಗದ ರೀತಿಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆದು ಹೋಗ್ತಕ್ಕಂಥದ್ದಾಗಿದೆ. ಯಾಕೆ ಎನ್ನುವಂತಹ ಒಂದು ಉದ್ದೇಶವೇ ನಮಗೆ ಗೊತ್ತಿರೋದಿಲ್ಲ. ಅದರ ಆರಂಭ, ಅಂತ್ಯ ಹೇಗೆ ಎನ್ನುವಂತಹ ಹಿಂದೆ ಮುಂದೆ ಯಾವುದೂ ಸಹ ನಮಗೆ ಗೊತ್ತಿಲ್ಲ. ಆದರೆ ಆ ಥರ ಕಠಿಣವಾದಂಥ ಪರಿಸ್ಥಿತಿಗಳನ್ನು ನಮ್ಮ ದಿನನಿತ್ಯ ಜೀವಿತದಲ್ಲಿ, ನಮ್ಮ ಜೀವನ ಕಾಲದಲ್ಲಿ ನಾವು ಸಂಧಿಸುವಂಥವರಾಗಿದ್ದೇವೆ. ಆದರೆ ಪ್ರಿಯ ಕೇಳುಗರೆ, ಆ ಒಂದು ವಿಚಾರ ಯಾವ ಕಾರಣಕ್ಕೆ ಎಂಬುದಾಗಿ ನಾವು ಅನುಭವಿಸಿದಂಥ ಸಂದರ್ಭದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಪರಲೋಕಕ್ಕೆ ಹೋದಂಥ ಸಂದರ್ಭದಲ್ಲಿ ಕ್ರಿಸ್ತನು ಆ ಕಾರ್ಯ ಯಾವ ಉದ್ದೇಶಕ್ಕೆ ಬಂತು ಎನ್ನುವುದನ್ನು ನಮಗೆ ಸರಳವಾಗಿ ವಿವರಿಸುವಂತವನಾಗಿದ್ದಾನೆ. ದೇವರ ಕೃಪೆಯ ಎಲ್ಲ ವಿಧವಾದಂತಹ ನಿಗೂಢತೆಗಳು ನಮಗೆ ಪ್ರಕಟಗೊಳ್ಳುವಂತವಾಗಿವೆ. ಇತಿಮಿತಿಯಾದಂಥ ನಮ್ಮ ಮನಸ್ಸಿಗೆ ಕೇವಲ ಗಲಿಬಿಲಿ ಉಂಟಾಗಿತ್ತು, ಅಲ್ಲಿ ಅತ್ಯಂತ ಪರಿಪೂರ್ಣವಾದಂತಹ ಸಾಮರಸ್ಯ ಕಂಡುಬರುವಂಥದ್ದಾಗಿದೆ. ಅತ್ಯಂತ ಕಷ್ಟಕರವಾದಂತಹ ಅನುಭವಗಳನ್ನು ನಾವು ಹೊಂದಬೇಕೆಂದು ಅನಂತ ಪ್ರೀತಿ ಸ್ವರೂಪಿಯಾದಂಥ ದೇವರ ಅನುಮತಿ ನೀಡಿದ್ದಾನೆಂದು ಅಲ್ಲಿ ನಮಗೆ ತಿಳಿಯುವುದು. ಕ್ರಿಸ್ತನ ಅಪಾರವಾದಂತಹ ಕರುಣೆಯನ್ನು ಅರಿತುಕೊಂಡಾಗ ನಾವು ಹೇಳಲಾಗದಂತಹ ಹರ್ಷದಿಂದ ಸಂತೋಷ ಪಡುವವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ನಾವು ಈ ಲೋಕದಲ್ಲಿ ಆತನ ಪ್ರೀತಿಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಾಗದೆ ಒದ್ದಾಡುವಂಥವರಾಗಿದ್ದೇವೆ. ಕಷ್ಟಪಡುವಂತೆಯವರಾಗಿದ್ದೇವೆ, ಅನೇಕ ರೀತಿಯ ಗೊಂದಲಕ್ಕೆ ಒಳಗಾಗುವಂತೆಯವರಾಗಿದ್ದೇವೆ. ಆದರೆ ಆತನ ಪರಿಪೂರ್ಣವಾದಂಥ ಪ್ರೀತಿ, ಆತನು ಪ್ರೀತಿ ಸ್ವರೂಪಿಯಾದಂಥ ದೇವರು ಇದನ್ನೆಲ್ಲ ನಮ್ಮ ಗುಣ ಬದಲಾವಣೆಯನ್ನು ಮಾಡಲು ನೀಡಿದ್ದಾನೆ, ಅನುಮತಿಯನ್ನು ಕೊಟ್ಟಿದ್ದಾನೆ ಅನ್ನುವಂತಹ ಆತನ ಅಪಾರವಾದಂಥ ಕರುಣೆಯನ್ನು, ಅಪಾರವಾದಂಥ ಪ್ರೀತಿಯನ್ನು ನಾವು ಅಲ್ಲೇ ಅರ್ಥ ಮಾಡಿಕೊಳ್ಳುವಂಥವರಾಗಿದ್ದೇವೆ. ಆ ಸಂದರ್ಭದಲ್ಲಿ ನಿಜವಾಗಲೂ ಸಹ ಪ್ರಿಯ ಕೇಳುಗರೆ, ಪರಲೋಕ ರಾಜ್ಯಕ್ಕೆ ಹೋದಾಗ ಯಾಕೆ ದೇವರು ನನಗೆ ಆ ಕಷ್ಟವನ್ನು ಅನುಮತಿಸಿದನು ಅನ್ನುವಂತಹ ವಿವರಣೆಯನ್ನು ನಾನು ಕ್ರಿಸ್ತನ ಬಾಯಿಯಿಂದ ಕೇಳಿದಾಗ ನಿಜವಾಗಲೂ ಸಹ ಆ ಸಂತೋಷವನ್ನು ನಮ್ಮ ಯಾರಿಂದಲೂ ತಡೆದುಕೊಳ್ಳಲು ಸಾಧ್ಯವಿಲ್ಲ. ಆ ರೀತಿಯಾದಂತಹ ಒಂದು ಸಂತೋಷ ನಮಗೆ ಬರ್ತಕ್ಕಂಥದ್ದಾಗಿದೆ. ಎಂತಹ ಅದ್ಭುತವಾದಂತಹ ವಿಚಾರವನ್ನು ನಾವು ಕಲಿಯುವಂತವರಾಗಿದ್ದೇವೆ ಪ್ರಿಯ ಕೇಳುಗರೆ. ಪರಲೋಕಕ್ಕೆ ಹೋದಾಗ ಕ್ರಿಸ್ತನೇ ಸ್ವತಃ ನಮಗೆ ವಿವರಣೆಯನ್ನು ಕೊಡ್ತಕ್ಕಂಥನಾಗಿದ್ದಾನೆ. ನೀವು ಈ ಲೋಕದಲ್ಲಿ ಯಾಕೆ ನನಗೆ ಈ ಕಷ್ಟ, ಯಾಕೆ ಈ ನೋವು ಎಂಬುದಾಗಿ ಅರ್ಥ ಮಾಡಿಕೊಳ್ಳಲು ವಿಫಲರಾಗಿರಬಹುದು. ಆದರೆ ಅದನ್ನೆಲ್ಲ ಎದುರಿಸಿ ನೀತಿವಂತರಾಗಿ ಜೀವಿಸಿದಂಥ ಪಕ್ಷದಲ್ಲಿ ಕ್ರಿಸ್ತನೇ ನಮಗೆ ಅದಕ್ಕೆ ಉತ್ತರವನ್ನು ಪರಲೋಕದಲ್ಲಿ ಕೊಡುವಂತನಾಗಿದ್ದಾನೆ. ಆದರೆ ನಾವು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗ್ತಕ್ಕಂಥವರಾಗಿದ್ದೇವಾ? ಆತನ ವಿವರಣೆಯನ್ನು ಪಡೆದುಕೊಳ್ಳಲು ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕಾಗಿದೆ ಪ್ರಿಯ ಕೇಳುಗರೆ. ಅದಕ್ಕೋಸ್ಕರ ನಾವು ಈ ದಿನದಲ್ಲಿ ತವಕ ಪಡೋಣ. ಈ ದಿನದಲ್ಲಿ ನಾವು ಅದಕ್ಕೋಸ್ಕರ ಹೋರಾಡಿ ನಿತ್ಯ ಜೀವವನ್ನು ಹೊಂದಿಕೊಳ್ಳುವಂಥವರಾಗೋಣ. ಅಷ್ಟು ಮಾತ್ರ ಅಲ್ಲದೆ ಪ್ರತಿಯೊಂದು ಶ್ರೇಷ್ಠ ಕಾರ್ಯದ ಪ್ರತಿಫಲವನ್ನು ಆತ ನಮಗೆ ನೀಡುವಂಥವನಾಗಿದ್ದಾನೆ. ನಿಸ್ವಾರ್ಥದಿಂದ ಸೇವೆ ಮಾಡಿದವರು ತಮ್ಮ ಶ್ರಮದ ಫಲವನ್ನು ಅನುಭವಿಸುವರು. ಸರಿಯಾದ ಉದ್ದೇಶವಿಟ್ಟು ಮಾಡಿದ ಮಹೋನ್ನತವಾದಂಥ ಶ್ರೇಷ್ಠ ಕಾರ್ಯಗಳ ಪ್ರತಿಫಲವು ತೃಪ್ತಿಕರವಾಗಿ ಕೊಡಲ್ಪಡುವುದು. ಆದರೆ ಈ ಲೋಕದಲ್ಲಿ ಮಾಡಿದ ಶ್ರೇಷ್ಠ ಕಾರ್ಯಗಳಿಗೆ ಯಾವುದೇ ಪ್ರತಿಫಲ ಕಂಡುಬರುವುದಿಲ್ಲ. ಎಷ್ಟೊಂದು ಜನರು ಇಲ್ಲಿ ಪ್ರಾಮಾಣಿಕವಾಗಿ ನಿಸ್ವಾರ್ಥದಿಂದಲೂ ದನಿವಿಲ್ಲದೆ ಇತರರಿಗಾಗಿ ಸೇವೆ ಮಾಡಿದ್ದಾರಲ್ಲವೇ. ಪೋಷಕರು, ತಂದೆ ತಾಯಿಗಳು, ತಮ್ಮ ಶಿಕ್ಷಕರು ತಮ್ಮ ಜೀವಮಾನದಲ್ಲಿ ಮಾಡಿದ ಶ್ರಮೆ ವ್ಯರ್ಥವಾಯಿತೆಂದು ತಿಳಿದು ನಿದ್ರೆ ಹೋಗಿದ್ದಾರೆ. ಆದರೆ ತಮ್ಮ ಪ್ರಾಮಾಣಿಕತೆಯು ಎಂದಿಗೂ ನಿಂತು ಹೋಗದಂತಹ ಆಶೀರ್ವಾದದ ಹೊರತೆಯಾಗುತ್ತಿದೆ ಎಂದು ಅವರಿಗೆ ತಿಳಿಯದು. ಆದರೆ ನಾವು ತರಬೇತಿ ನೀಡಿದ ಮಕ್ಕಳು ಇತರರಿಗೆ ಆಶೀರ್ವಾದದಾಯಕವಾಗಿಯೂ ಪ್ರೇರಣೆಯಾಗಿಯೂ ಆಗಿರುವುದೆಂಬ ವಿಶ್ವಾಸ ಅವರಲ್ಲಿರುತ್ತದೆ. ಹಾಗೂ ಇದರ ಪ್ರಭಾವವು ಸಾವಿರದಷ್ಟು ಪ್ರತಿಫಲವನ್ನು ಕೊಡುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಈ ಲೋಕದಲ್ಲಿ ಅನೇಕರು ನಿಸ್ವಾರ್ಥದಿಂದ ಸೇವೆಯನ್ನು ಮಾಡಿರುವಂಥವರಾಗಿದ್ದಾರೆ. ಅವರ ಫಲವನ್ನು ಕೊನೆಯಲ್ಲಿ ಅವರು ಅನುಭವಿಸುವಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ನೀತಿ ಮಾರ್ಗದಲ್ಲಿ ನಡೆಸಲು ಅನೇಕ ಪ್ರಯಾಸವನ್ನು ಪಡ್ತಕ್ಕಂಥವರಾಗಿದ್ದಾರೆ, ಶಿಕ್ಷಕರುಗಳು ಮತ್ತು ಅನೇಕರು ಅನೇಕ ಪ್ರಯಾಸವನ್ನು ಪಡ್ತಕ್ಕಂಥವರಾಗಿದ್ದಾರೆ, ಅವರಿಗೆಲ್ಲರಿಗೂ ಸಹ ಪ್ರತಿಫಲ ಪರಲೋಕದಲ್ಲಿ ಸಿಗ್ತಕ್ಕಂಥದ್ದಾಗಿದೆ. ಈ ಲೋಕದಲ್ಲಿ ಅವರಿಗೆ ಪ್ರತಿಫಲ ಸಿಕ್ಕದೆ ಹೋಗಬಹುದು, ಆದರೆ ಪರಲೋಕದಲ್ಲಿ ಅವರಿಗೆ ಪ್ರತಿಫಲ ಸಿಗ್ತಕ್ಕಂಥದ್ದಾಗಿದೆ. ದೇವರ ಅನೇಕ ಸೇವಕರು ಜಗತ್ತಿನಾದ್ಯಂತ ತಮ್ಮ ಸಂದೇಶಗಳ ಮೂಲಕ ಜನರನ್ನ ಬಲಗೊಳಿಸಿ ಅವರಿಗೆ ಧೈರ್ಯ ಹಾಗೂ ನಿರೀಕ್ಷೆ ನೀಡುತ್ತಾರೆಂದರೆ ಅಲ್ಲದೆ ಈ ಸಂದೇಶಗಳು ಕೇಳುಗರ ಹೃದಯಕ್ಕೆ ಆಶೀರ್ವಾದ ತರುತ್ತದೆ. ಆದರೆ ಒಂಟಿಯಾಗಿ ಯಾವುದೇ ಅಜ್ಞಾತ ಸ್ಥಳದಲ್ಲಿ ಸೇವೆ ಮಾಡುತ್ತಿರುವ ದೇವರ ಸೇವಕರಿಗಳಿಗೆ ತಾವು ಕೊಟ್ಟ ಸಂದೇಶದಿಂದಾಗುವ ಫಲಿತಾಂಶಗಳ ಬಗ್ಗೆ ತಿಳಿದಿರುವುದಿಲ್ಲ. ಇವರು ಬಿತ್ತಿದ ಬೀಜಗಳಿಗೆ ಇತರರು ಆಶೀರ್ವಾದದಾಯಕವಾದ ಬೆಳೆಯನ್ನು ಕುಯ್ಯುತ್ತಾರೆ. ಇವರ ಸಸಿ ನೆಡುತ್ತಾರೆ, ಇತರರು ಅದರ ಹಣ್ಣುಗಳನ್ನು ತಿನ್ನುತ್ತಾರೆ. ಜನರ ರಕ್ಷಣೆಗಾಗಿ ತಾವು ಮಾಡಿದ ಒಳ್ಳೆಯ ಕಾರ್ಯಗಳಿಂದ ದೇವರ ಸೇವಕರು ತೃಪ್ತಿಯಾಗುತ್ತಾರೆ. ಇದರ ಕ್ರಿಯೆ ಹಾಗೂ ಪ್ರತಿಕ್ರಿಯೆಯು ಇಲ್ಲಿಂದ ಆರಂಭವಾಗುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ನೋಡುವಂತಹ ಮುಖ್ಯವಾದಂತಹ ವಿಚಾರವೇನೆಂದರೆ ಈ ಲೋಕದಲ್ಲಿ ಅನೇಕರು ಸತ್ಯದ ಮಾರ್ಗದಲ್ಲಿ ನಡೆಸಲು ಅನೇಕ ಪ್ರಯಾಸ ಪಡುವಂಥವರಾಗಿದ್ದಾರೆ. ತಂದೆ ತಾಯಿಗಳಿರಬಹುದು, ಶಿಕ್ಷಕರಿರಬಹುದು, ಅನೇಕ ಸೇವಕರುಗಳಿರಬಹುದು, ಅವರೆಲ್ಲರೂ ಸಹ ಅನೇಕ ಪ್ರಯಾಸವನ್ನು ಪಡುವಂಥವರಾಗಿದ್ದಾರೆ. ಆದರೆ ಅವರು ನಡೆಸುವಂತಹ ಮಾರ್ಗದಲ್ಲಿ ಅವರಿಗೆ ಈ ಲೋಕದಲ್ಲಿ ಪ್ರತಿಫಲ ಸಿಕ್ಕದೇ ಹೋಗಿರಬಹುದು, ಆದರೆ ಪರಲೋಕದಲ್ಲಿ ಅವರಿಗೆ ಪ್ರತಿಫಲ ಸಿಗ್ತಕ್ಕಂಥದ್ದಾಗಿದೆ. ಅವರು ಈ ಲೋಕದಲ್ಲಿ ಆ ಮಕ್ಕಳು ಯಾವ ರೀತಿಯಲ್ಲಿ ಸತ್ಯದ ಮಾರ್ಗದಲ್ಲಿ ನಡೀತಕ್ಕಂಥವರಾಗಿದ್ದಾರೆ, ಆ ಮಕ್ಕಳು ಹೇಗೆ ಮತ್ತೊಬ್ಬರಿಗೆ ಸಾಕ್ಷಿಗಳಾಗಿ ಜೀವಿಸ್ತಕ್ಕಂಥವರಾಗಿದ್ದಾರೆ ಅನ್ನುವಂಥದ್ದನ್ನು ನೋಡಲಾಗದೆ ಅವರು ನಿದ್ರೆ ಹೋಗಿದ್ದಾರೆ. ಆದರೆ ಒಂದು ಕಾಲ ಬರ್ತಕ್ಕಂಥದ್ದಾಗಿದೆ. ಅವರು ಪರಲೋಕದಲ್ಲಿ ಅವರು ಸತ್ಯ ಹೇಳಿದ ನಿಮಿತ್ತವಾಗಿ ಅವರು ಪರಲೋಕಕ್ಕೆ ಬಂದಾಗ ಅವರನ್ನು ನೋಡಿ ಅವರ ಪ್ರತಿಫಲವನ್ನು ಅವರು ಹೊಂದಿಕೊಳ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಪ್ರಿಯ ಕೇಳುಗರೆ, ನಿಮ್ಮ ಜೀವಿತ ಅವಧಿಯಲ್ಲಿ ಯಾರಿಗಾದರೂ ನೀವು ಸತ್ಯವನ್ನು ತಿಳಿಸಿರಬಹುದು, ಸತ್ಯವೇದದ ವಿಚಾರಗಳನ್ನು ಎತ್ತಿ ತಿಳಿಸಿ ಅವರು ಈಗ ಸಾಕ್ಷಿಗಳಾಗಿ ಜೀವಿಸ್ತಿರಬಹುದು, ಆದರೆ ನೀವು ಮರಣ ಹೊಂದಿರಬಹುದು. ಆದರೆ ಪ್ರಿಯ ಕೇಳುಗರೆ, ನೀವು ಪರಲೋಕಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ನೋಡ್ತಕ್ಕಂಥವರಾಗಿದ್ದೀರಾ, ಅದನ್ನೇ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಒಬ್ಬನು ಬೀಜವನ್ನು ಬಿತ್ತಕ್ಕಂಥವನಾಗಿದ್ದಾನೆ, ಅದರ ಹಣ್ಣನ್ನು ಮತ್ತೊಬ್ಬನು ತಿನ್ನುವಂಥವನಾಗಿದ್ದಾನೆ, ತೃಪ್ತಿ ಹೊಂದಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರ ಯಾರು ಹೆಚ್ಚುವಲ್ಲ, ಯಾರು ಕೀಳುವಲ್ಲ, ಆದರೆ ನಮ್ಮ ಪ್ರತಿಫಲವನ್ನು ನಾವು ಪರಲೋಕದಲ್ಲಿ ಹೊಂದಿಕೊಳ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರ ಕ್ರಿಸ್ತನ ಹೇಳುವಂಥವನಾಗಿದ್ದಾನೆ, ಅವರವರ ನಡತೆಗೆ ಕೊಡ್ತಕ್ಕಂಥ ಪ್ರತಿಫಲ ನನ್ನ ಕೈಯಲ್ಲಿದೆ ಎಂಬುದಾಗಿ. ಹಾಗಾಗಿ ಪ್ರಿಯ ಕೇಳುಗರೆ, ನೀವು ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೀರಾ, ಪರಲೋಕದಲ್ಲಿ ಪ್ರತಿಫಲ ನನಗಿದೆ ಎಂಬುದನ್ನು ರೀತಿಯಲ್ಲಿ ನೀವು ಜೀವಿಸುವಂಥವರಾಗಿದ್ದೀರಾ, ಆತನು ನಿಮಗೆ ಪ್ರತಿಫಲವನ್ನು ನೀಡುವಂಥವನಾಗಿದ್ದಾನೆ. ಆ ಪ್ರತಿಫಲವನ್ನು ನಾವು ಪರಲೋಕದಲ್ಲಿ ಹೊಂದಿಕೊಳ್ತಕ್ಕಂಥವರಾಗಿದ್ದೇವೆ ಅಂತ ನಿರೀಕ್ಷೆಯಿಂದ ನಾವು ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಂಚಿಕೆಯನ್ನು ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಪರಲೋಕದಲ್ಲಿ ನಮ್ಮ ಹರ್ಷವು ನಿರಂತರವಾಗಿ ಹೆಚ್ಚಾಗುತ್ತದೆ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನಾವು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೆ, ಸ್ವಾಮಿ ಹೌದು ದೇವ, ನಮಗೆ ಪ್ರತಿಫಲವನ್ನು ಕೊಡುವಂತಹ ದೇವರು ನೀನಾಗಿದ್ದೀಯ ಸ್ವಾಮಿ. ನಮಗೆ ಈ ಲೋಕದಲ್ಲಿ ಅನುಭವಿಸಿದ ಇಕ್ಕಟ್ಟಿನ ವಿವರಣೆಯನ್ನು ನೀನು ಕೊಡುವಂಥ ದೇವರಾಗಿದ್ದೀಯಾ ಅಪ್ಪ. ಯಾರೆಲ್ಲ ಈ ರೀತಿಯ ಅನುಭವದಲ್ಲಿ ಹೋಗ್ತಕ್ಕಂಥವರಾಗಿದ್ದಾರೋ ಆ ಮಕ್ಕಳು ನಿರಾಸೆ ಒಳಗಾಗದೆ, ಆ ಮಕ್ಕಳು ಗೊಂದಲಕ್ಕೆ ಒಳಗಾಗದೆ, ಆ ಮಕ್ಕಳು ಯಾವುದೇ ರೀತಿಯಲ್ಲಿ ವಿಫಲತೆಗೆ ಒಳಗಾಗದೆ ಇದೋ ಕರ್ತನಿದ್ದಾನೆ, ಆತ ನಮಗೆ ವಿವರಣೆ ಕೊಡ್ತಕ್ಕಂಥನಾಗಿದ್ದಾನೆ, ಆತನು ನಮಗೆ ಪ್ರತಿಫಲವನ್ನು ಕೊಡ್ತಕ್ಕಂಥನಾಗಿದ್ದಾನೆ ಇಂದ ಅನ್ನುವಂಥ ನಿಟ್ಟಿನಲ್ಲಿ ಆ ಮಕ್ಕಳು ಈ ಲೋಕದಲ್ಲಿ ಪರಲೋಕಕ್ಕೋಸ್ಕರ ಜೀವಿಸುವುದರ ಮೂಲಕವಾಗಿ ಎರಡನೇ ಸಾರಿ ಬಂದು ಪರಲೋಕಕ್ಕೆ ಹೋಗಿ ಅವರ ಎಲ್ಲ ರೀತಿಯ ಅನುಭವಗಳಿಗೂ ವಿವರಣೆಯನ್ನು ಹೊಂದಿಕೊಂಡು ಪ್ರತಿಫಲವನ್ನು ಪಡೆದುಕೊಂಡು ನಿನ್ನಲ್ಲಿ ಜೀವಿಸುವಂತಹ ಆ ಒಂದು ನಿರೀಕ್ಷೆಯನ್ನು ಅವರಲ್ಲಿ ಹುಟ್ಟಿಸು, ಆಶೀರ್ವಹಿಸು, ಪರಲೋಕ ರಾಜ್ಯಕ್ಕೆ ಅವರನ್ನು ಸಿದ್ಧ ಮಾಡಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadaarsamc@sudadventist.org kannadaarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಮ್ಮ ಪಾಪವನ್ನು ಕ್ಷಮಿಸಿದ್ದೀ ಎಂಥ ಪ್ರೀತಿ ಯೇಸುವೇ.